ಅಶ್ವಗಳು ನಂತರ ಬಲಗಿವಿ ಎಡಗಿವಿ, ಬಲಗಿವಿಯಲ್ಲಿ ಚಂದ್ರ, ಎಡಗಿವಿಯಲ್ಲಿ ಅವರ ಹೆಂಡತಿ ರೋಹಿಣಿ, ಇವರು ಇರುತ್ತಾರೆ. ಇನ್ನ ಅವರನ್ನ ಚೆನ್ನಾಗಿ ಹಗ್ಗದಿಂದ ನಿಯಂತ್ರಣ ಮಾಡಬೇಕು. ಹಗ್ಗ ಯಾವುದಂದ್ರೆ ಉಮಾ, ಉಮಾದೇವಿಯೇ ಹಗ್ಗ, ಇಂದ್ರಿಯಗಳನ್ನು ನಿಯಮನ ಮಾಡುವಂತಹ ಹಗ್ಗ ಉಮಾ. ಇನ್ನ ಮನಸ್ಥಿತ ಮಹಾದೇವ ಯವತ ನಿಯಂತ ಸಾರಥರು ಭವತಿ, ಆ ಇಂದ್ರಿಯಗಳನ್ನ ಈ ಹಗ್ಗಗಳ ಅಂದ್ರೆ ಉಮಾದೇವಿಯ ಮೂಲಕ ನಿಯಮನ ಮಾಡುವಂತಹ ಸಾರಥಿ ಯಾವುದು ಅಂದ್ರೆ ರುದ್ರದೇವ. ಒಟ್ಟಾರೆ ಎಷ್ಟಾಯಿತು? ಅಶ್ವಗಳು ಬಂತು, ಹಗ್ಗಗಳು ಬಂತು, ಸಾರಥಿ ಬಂತ, ಅಥವು ಬಂತು, ರಾಜ ಯುವರಾಜ ಇಬ್ಬರು ಎಲ್ಲ ಸರಿಬೋದು. ಈ ರೀತಿಯಾಗಿ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಈ ರಥ ಎಲ್ಲಿ ಓಡಾಡುತ್ತೆ ಅಂದರೆ ಚಕ್ಷುಶ್ರೋತ್ರ ವಿಷಯ ಏವ ಅಶ್ವಸಂಚಾರ ಪ್ರದೇಶ. ಕಣ್ಣು ಕಿವಿ ಎಲ್ಲೆಲ್ಲಿ ಓಡ್ತಾ ಇರುತ್ತೆ ಅಲ್ಲಲ್ಲಿ ಹೋಗ್ತಾರೆ. ನಂತರ ಈ ಶರೀರವನ್ನು ಇನ್ನೊಂದು ಚಿಂತನೆ ಮಾಡಿ, ರಥ ಅಂತ ಹೇಳಿದರು, ಹರಿಕಥಾ ಮುಡಿಸಾದರೂ ಇನ್ನೂ ವಿಸ್ತಾರ ಮಾಡ್ತಾರೆ. ಈ ಶರೀರವೇ ಸುನಾಮಯ ಮಾಡಿ ತೆಪ್ಪೋತ್ಸವ ರಥ ಎಲ್ಲ ಆಂದೋಲಿತ ಪ್ರತಿಯೊಂದನ್ನು ಹೇಳ್ತಾರೆ. ಹಾಗೆ ಈ ಶರೀರವೇ ದೊಡ್ಡ ಭವನ ಅಂತ ಚಿಂತನೆ ಮಾಡಿ ಹೇಳ್ತಾರೆ. ಶ್ರೀರಮಣನ ರಮಣೆಯ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ ತೋರಣ ಸ್ಪಶ್ರುಗಳು ಕೇಶಗಳೇ ಪ್ರತಾಪಿಗಳು ಊರಿನಡೆ ಮಂತ್ರಿಗಳು ತಂದೆಗಳು ಮತ್ಯೋದರ ಶಿರಗಳ ಆಧಾರ ತುಪ್ಪರಿಗೆಗಳು ಕೋಶಗಳು ಕೋಣೆಗಳು. ಚೆನ್ನಾಗಿರುವ ಹೇಳ್ತಾರೆ ಶ್ರೀರಮಣನ ಅರಮನೆಯ ಅನ್ನ ಹೇಳ್ತಾರೆ. ದಶಕರ್ಣಗಳ ಕನ್ನಡಿಯ ಸ್ಥಾನಗಳ ಕಾಲುಗಳು ಅರವಿ ಪೂರಣ ಸದ್ವಿಹಾರಕ್ಕೆ ಚಿತ್ತ ಮಂಟಪವು ಮರಳಿ ಬೀಸುವ ಶ್ವಾಸ ಶ್ಯಾಮರ ವಿಲಾಸಿನಿ ಬುದ್ಧಿ ದಾಮೋದರಿಗೆ ಸಟ್ಟಾನಂದ ಪ್ರಣಾಮಗಳು ಆ ಚಿಂತನೆ. ಇವೆಲ್ಲ ಸುಮ್ಮನೆ ಅಲ್ಲ, ಉಪನಿಷತ್ತಲ್ಲಿ ಹೇಳಿರುವಂತಹ ರಹಸ್ಯಗಳನ್ನು ವಾಸರಾಯರು ಕನ್ನಡದಲ್ಲಿ ಸೂರಿ ಮಾಡಿ ಎಂದು ಕೊಟ್ಟಿದ್ದಾರೆ. ನಾವು ಅನುಷ್ಠಾನ ಕೇಳಲನ್ನು ನೋಡಿದ್ವಿ ಎಲ್ಲೋ ಲೋಕಬರದಲ್ಲಿ ಎಲ್ಲಿ ಅಂದರೆ ಪಾರಾಯಣ ಮಾಡ್ತೀವಷ್ಟೇ ಹೊರಟದನ್ನು ಒಂದು ಸಲ ಸುಮ್ಮನೆ ಕೂತು ಹೌದಪ್ಪ ರಮೇಶ್ವರದಲ್ಲಿ ಹೇಗಿದೆ ಹೇಗಿದೆ ನಗರ್ಪಿತ ಹರಿಯೇ ಅಂತ ಇಡೀ ಹರಿಕಥಾಮೃತ ಸಾರ ಅಲ್ಲಿ ಹೇಳಿದಂತೆ ಅನುಸಂಧಾನ ಮಾಡಿ ಕೃಷ್ಣಾರ್ಪಣ ಬೆಟ್ಟವನಿಗೆ ಸಂಸಾರ ಎದ್ದಿರೋ ಅಂತ ಕೇಳ್ತಾರೆ. ಇಲ್ಲಿ ಹೇಳಿದ ಪ್ರಕಾರ ಭಗವಂತನ ಸ್ಮರಣೆ ಮಾಡಿದವನಿಗೆ ಸಂಸಾರದಲ್ಲಿರುವ ಇನ್ನೂ ತುಂಬ ಹೇಳ್ತಾರೆ. ಗತಿಂಗಾಸ ಅಶ್ವತಾಮ ಭಾವವಿಧರ ಪರಿಶ್ರಮವು ಬಲ್ಲವರಿಗೆ ಆನಂದಾಶ್ರಗಳು ಮಳೆಗಲಿಸಿ ಪರಿಶ್ರಮವರೆ ಅನುಸಂಧಾನ ಮಳೆಗಲಿಸಿ ಮೈ ಮನಸ್ಸುವ ಚಮತ್ಕೃತಿಯ ಇಷ್ಟನಿಗೆ ಮರೆ ಮಾಡಿ ಗತಿಜರ ದರ್ಶನದಲ್ಲಿ ಕಾಣಿಪ್ಪರಿದರೋ ತಪಸ್ತುತಿ ಮಳೆಗೆ ತಪ್ಪುವವೇ ನಿಜ ಭಕ್ತಿ ಮುಕ್ತನಿಗೆ. ಹಾಗೆ ಸರಸರಸರ ಹೋಗ್ತಾ ಇರ್ತಾರ ಪಾಠಿ ಯಾರು ಸೀರೆ ನಿಚ್ಚ ನಿಜ ಜನ ಮೆಚ್ಚಿ ನೆಲೆಗೊಂಡ ಚಪಾಕ್ಯವು ಕೆಚ್ಚ ಕೇಳ್ಬೇ ಕೆಚ್ಚ ಕೇಳ ಮನ ಮೆಚ್ಚಿ ಮನವರ ಹುಚ್ಚರಂತೆಂತ ಹುಚ್ಚರಿಗಳಿಗೆ ಹುಚ್ಚ ಬಸದಿನ ಹುಚ್ಚರಿಸಿ ನೀ ಸಚ್ಚರಿತ್ತಯ ಹುಚ್ಚರಿಸಿ ಶ್ರೀವತ್ಸಲಾಂಚನ ಮೆಚ್ಚದೇ ನರಿದು. ಹೇಗೆ ಒಂದು ಸಲ ಶುರುವಾದ ಮುಗಿದು ಕೊನೆವರೆಗೂ ಹಾಗೆ ಅಂತ ಭಗವಂತನ ಸಂವಿಧಾನವನ್ನು ಬಿಟ್ಟಾರೆ. ಅದನ್ನು ಚಿಂತನೆ ಮಾಡಿಸ್ತಾರೆ. ಇಲ್ಲಿ ಈ ಒಂದು ವಿಶೇಷ ಯಾವುದು ವೀಣ ಅಂತ ಚಿಂತನೆ ಮಾಡಿದ ದೇವಸ್ಥಾನ ಬರಲಿಲ್ಲ. ಆಯಷ ಅವರು ಇಲ್ಲಿ ಹೇಳುತ್ತಾರೆ ಅಂತ ಅಲ್ಲಿ ಹೇಳಿಲ್ಲ ಅಂತ ವೀಣ ಅನ್ನೋದು ಬರಲಿಲ್ಲ. ಹರಿಕಥಾಮಸಾರದಲ್ಲಿ ಶರೀರವನ್ನು ವೀಣೆಯನ್ನು ಚಿಂತನೆ ಮಾಡಿದ್ದು ಮೊಟ್ಟ ವಾಕ್ಯಗಳಲ್ಲಿ ಬರಲಿಲ್ಲ. ಇಲ್ಲಿ ಬರ್ತಾ ಇದೆ ಹೇಳುತ್ತಾರೆ ತಥಾ ಇದಂ ಶರೀರಂ ಶ್ರೀಹರಿಯರ ವೀಣ ಇದು ಜಾನೀಯ. ಈ ಶರೀರವನ್ನು ದೇವರ ವೀಣ ಅಂತ ಚಿಂತನೆ ಮಾಡಿದ್ದು ಹೇಗಿರುತ್ತೆ ಅಂದರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಹೊರಗೆ ವೀಣೆ ಇದೆ ಇದಕ್ಕೂ ಶಿರಸ್ಸಿದೆ, ಅದಕ್ಕೂ ಶಿರಸ್ಸಿದೆ, ಇದಕ್ಕೂ ಉದರ ಇದೆ, ಅದಕ್ಕೂ ಉದರ, ದೊಡ್ಡ ದೊಡ್ಡ ಹೊಟ್ಟೆ ಇದೆ. ಹಾಗೆ ಈ ಮೀನಿನಲ್ಲಿ ನಾಲಿಗೆ ಇದೆ, ಅದಕ್ಕೂ ಚಿಕ್ಕ ತುಂಬ ಇಟ್ಟುಕೊಂಡು ಬಾರಿಸ್ತಾರೆ. ಅವರು ಕೈಗೆ ಹೀಗೆ ಸಿಗಿಸಿಕೊಂಡು ಬಾರಿಸ್ತಾರೆ. ನಂತರ ಮುಂದೆ ಹೇಳುತ್ತಾರೆ, ಇಲ್ಲಿ ದೇವಿ ಮೀನಿಗೆ ಅನುಕೂಲಗಳಿವೆ, ಅಲ್ಲಿ ಮನುಷ್ಯ ಮೀನಿಗೆ ತಂತ್ರಗಳಿವೆ. ಈ ದೇವಿ ಮೀನಿಗೆ ಕಂಠದಿಂದ ಬಂದಿರತಕ್ಕಂಥ ಮಂಜುರ ಘೋರ ಅಂದರೆ ಸುಂದರವಾದ ಸೌಮ್ಯತರವಾದ ಧ್ವನಿಗಳು, ಭೀಕರವಾದ ಧ್ವನಿಗಳು ಇವೆಲ್ಲ ಹೇಗಿವೆಯೋ ಹಾಗೆ ಮನುಷ್ಯ ಮೀನೆಯಲ್ಲೂ ಕೂಡ ಆ ತಂತಿಯನ್ನು ಚೆನ್ನಾಗಿ ಕಂಠದ ಪ್ರಾಂತದಲ್ಲಿ ಒತ್ತಿದರೆ ಚೆನ್ನಾಗಿ ಶಬ್ದಗಳು ಬರುತ್ತವೆ. ಹಾಗೆ ದೇವಿ ವೀಣೆಯಿಂದ ನಾನಾ ಸ್ವರಗಳು ವರ್ಣಗಳು ಬಂದಂತೆ ಹಲವು ವರ್ಣಗಳು ಬರುತ್ತಾ ಇವೆ. ಈ ದೇವಿ ವೀಣೆ ಚರ್ಮದಿಂದ ಹೊದಿಸಿದ್ದಾರೆ. ಹಾಗೆ ಮನುಷ್ಯ ವೀಣೆಯನ್ನು ಕೂಡ ಅದೊಂದು ರೀತಿಯಾದ ಸುತ್ತು ಚರ್ಮದಿಂದ, ಹಿಂದಿನ ಕಾಲದ ವೀಣೆ ಅಂದರೆ ಚರ್ಮದ ಒಂದು ತೊಗಟ್ಟಿನ ಮಾಡುತ್ತಾ ಇದ್ರು. ಹಾಗಲ್ಲ, ಆ ಒಂದು ಮೇಲಿನ ವೀಣೆಯ ಏನು ವ್ಯಾಪಾರ ಅಂತೀರ, ಅದು ದಪ್ಪಕ್ಕಿರುತ್ತೆ, ಚರ್ಮದಂತೆಯೇ ಇರುತ್ತೆ ನೋಡ್ಲಿಕ್ಕೆ ಕೂಡ. ವೀಣೆ ಮಾಮೂಲು ಮರದಂತೆ ಇಲ್ಲ, ಬೆರಳು ದಪ್ಪಕ್ಕೆ ತೊಗಟಿನಂತೆ ಬಂದಿರುತ್ತೆ. ಹಾಗೆ ಇಲ್ಲಿ ಏನು ಚಿಂತನೆ ಮಾಡಬೇಕು ಅಂದರೆ, ನ ಕೇವಲ ನಮ್ಮ ಶರೀರ ಮೇವ ದೇವಿ ವೀಣ, ಇಲ್ಲಿ ಕೇವಲ ನನ್ನ ಶರೀರ ಮಾತ್ರ ದೇವಿ ವೀಣೆ ಅಲ್ಲ, ಬ್ರಹ್ಮಾದಿಗಳ ಶರೀರ ಕೂಡ ದೇವಿ ವೀಣ. ಬಾರಿಸೋ ಯಾರು ಸ್ವಾಮಿ ಶ್ರೀಹರಿ ಎಲ್ಲರ ಕಂಠವನ್ನು ಹಿಡಿದು ಆಯಾ ಕಾಲದಲ್ಲಿ ಆಯಾ ನುಡಿಗಳನ್ನು ನುಡಿಸ್ತಾ ಇರ್ತಾರೆ. ಈಗ ನೋಡಿದರೆ ಸರಿ, ಇದು ತಿಳ್ಕೊಂಡು ಮಾಡುವುದೇ ಅಂದರೆ ಎಷ್ಟು ಚಿಂತನೆ. 14 ಲೋಕದಲ್ಲಿರುವ ಸಕಲ ಜೀವರಾಶಿಗಳ, ಸಕಲ ಸಜ್ಜೀವರಾಶಿಗಳ ಶರೀರವೇ ರಥ. ಆ ರಥದಲ್ಲಿ ಸೂರ್ಯ ಚಂದ್ರರು, ಅವರ ಪತ್ನಿಯರು, ಅಶ್ವರು, ಈ ರೀತಿಯಾಗಿ ಚಿಂತನೆ ಮಾಡಿ ದೇವತೆಗಳೇ ಭಗವಂತನ ರಥೋತ್ಸವವನ್ನು ಎಲ್ಲರಿಂದ ಮಾಡಿಸ್ತಾ ಇದ್ದಾರೆ. ಕೈ ಮುಗಿದರೆ ಅದೆಂಥ ಪುಣ್ಯ. ಹಾಗೆ ಇಡೀ 14 ಲೋಕದಲ್ಲಿರುವ ಸಕಲ ಸಜ್ಜೀವ ರಾಶಿಗಳು, ದುರ್ಜೀವ ರಾಶಿಗಳು ಚಿಂತನೆ ಮಾಡಲಿಕ್ಕೆ ನಮ್ಮ ಯೋಗ್ಯತೆ ಇಲ್ಲ, ಅಲ್ಲಿಗೆ ನಿಲ್ಲಿ. ಸಜ್ಜೀವ ರಾಶಿಗಳು ಅಂತ ಯಾವ ಬ್ರಾಕೆಟ್ ಹಾಕೋಬೇಕು, ಸಜೀವ ರಾಶಿಗಳ ಶರೀರವೇ ವೀಣೆ. ಅಲ್ಲಿ ಭಗವಂತ ನುಡಿಸ್ತಕ್ಕಂಥ ಶಬ್ದಗಳೇ ವಿಶೇಷವಾಗಿ ಭಗವದ್ ರೂಪಗಳು ಬರ್ತಾ ಇವೆ. ಎಲ್ಲರ ಬಾಯಿಯಿಂದ ಬರತಕ್ಕಂಥ ಶಬ್ದವೇ ದೇವರಿಗೆ ಗಾನ. ಅರೆ ನಿನಗಿದು ದೇವರೆರಡು ಸಮರ್ಪಣೆ ಮಾಡುತ್ತಾ ಇದ್ದಾರಯ್ಯ ಅಂತ ನಾವು ಭಗವಂತನಿಗೆ ಮನಸ್ಸಿನಲ್ಲಿ ಅದನ್ನು ದಾನವೆಂದು ಚಿಂತನೆ ಮಾಡಿದರೆ ಭಗವಂತ ಮಾಡಿ ನಮಗೆ ಪುಣ್ಯವನ್ನು ಕೊಡ್ತಾರೆ. ವಿಷ್ಣು ನೋಡಿ, ಎಲ್ಲರ ಮಾತು ದೇವರಿಗೆ ಗಾನ ಅಂತಾಗಿ ಬಿಡುತ್ತೆ. ತಂತಿಗಳ ತಂತಿಗಳು ಆಮೇಲೆ ತಂತಿಗಳು ಇಲ್ಲಿ ಬಂದ್ಬಿಟ್ಟು ವಿಶೇಷವಾಗಿರತಕ್ಕಂತಹ ಅಂಗುಲಿಗಳು, ಅಂಗುಲಿಗಳೇ ತಂತಿಗಳು, ಅಂಗುಲಿಗಳಿಂದ ಕಟ್ತಾ ಇದ್ದಾರೆ. ಯಥಾ ದೇವಿ ವೀಣಾಯ ಅಂಗುಲಯ, ಅಂಗುಲಿಗಳಿವೆ ಅಲ್ಲಿ ಕೂಡ ವಿಶೇಷವಾಗಿ ತಂತ್ರಿಗಳು ಅಲ್ಲ, ಅದನ್ನು ಒತ್ತಿ ಬಾರಿಸಿದರೆ ಬರುತ್ತೆ. ಈ ಅಂಗುಲಿಗಳು ಈ ಶರೀರದಲ್ಲಿ ಶಬ್ದ ಬರಲಿಕ್ಕೆ ಹೇಗೆ ಅಂದರೆ, ನಾವೇನು ನ್ಯಾಸ ಮಾಡ್ತೀವಲ್ಲ ಒಂದೊಂದು ಒಂದೊಂದು ಒತ್ತಿದರೆ ಅದೆಲ್ಲ ಕೂಡ ಇಂದ್ರಿಯಗಳಿಗೆ ಪ್ರೇರಣೆ ಆಗಿ ಶಬ್ದಗಳು ಹೊರಡ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿದೆ ಈ ವೀಣೆಯ ಬಾರಿಸುವುದೆಲ್ಲ ಇಲ್ಲಿದೆ. ಅದಕ್ಕೆ ನೀವು ಏನು ಮಾತ್ರ ಏನು ಮಾಡಿದರು ಅಂಗನ್ಯಾಸ ಕರನ್ಯಾಸ ಮಾಡಿ 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 ಇಲ್ಲಿ ಈ ರೀತಿಯಲ್ಲಿ ಇತಿ ಶ್ರೀ. ಎಷ್ಟು ಚಿಂತನೆ ಬಂತು, ಒಂದು ರಥ ಒಂದು ವೀಣ ಒಂದು ಪ್ರಕರಣ ಮುಗಿಯಿತು. ಇತಿ ಶ್ರೀ ವಿಷ್ಣು ತೀರ್ಥವಿದ ಜೊತೆ ಷೋಡಶೀಯೇ ರಥಾದಿ ನಾನ ಏಕಾದಶ ಪ್ರಕರಣ 11ನೇ ಪ್ರಕರಣ. ಉಡುಪಿಯಲ್ಲಿ ರಥೋತ್ಸವ ಮಾಡಿದ್ದೀರಾ?
ಚಿಕ್ಕದಿರ್ತದೆ
ಉಡುಪಿಯಲ್ಲಿ ರಥೋತ್ಸವ ಮಾಡಿದ್ದೀರಾ? ರಥೋತ್ಸವ ಎಷ್ಟು ದುಡಿದ್ರು ಬರಲ್ಲ, ಎಷ್ಟು ಸಿಡಿದ್ರು ಬರಲ್ಲ. ಅವ ಅಂತ ಆನೆ ಬರುತ್ತೆ. ಆನೆ ಬಂದು ನೋಡಿ, ಅಷ್ಟರವರೆಗೂ ಬರಲಿಲ್ಲ ಬರಲಿಲ್ಲ ಹೋಯಿಂದ ಏನಾದ್ರು ಬರ್ತಾ ಇದ್ದ. ಆನೆ ಬಂದು ಒಂದು ಸಲ ದುಡಿದು ಕೂಡಲೇ ರಥ ಓಡುವ ರೀತಿ ನೋಡಬೇಕು. ಸರಸರ ಸರಸರ ಸಲ ಹೇಗೆ ಬಂದ್ಬಿಡ್ತಾ ಇರುತ್ತೆ, ಹೋಯಿಂದ ಅಂತ ಓಡ್ತಾ ಇರ್ತಾರೆ. ಅಷ್ಟರವರೆಗೂ ಅಷ್ಟು ಬೇಗ ಬರಲ್ಲ. ಆನೆ ದುಡಿದರೆ ಸರಳ ಅಂತ ಓಡುತ್ತೆ. ಹಾಗೆ ಷೋಡಶಿ ಇಂದ್ರಿಯ ವ್ಯಾಪಾರ ಪ್ರಕರಣಕ್ಕೆ ಚೂರು ಶುರು ಆಗುತ್ತೆ.
ನಮ್ಮ ಶರೀರ ಹೃದಯದಲ್ಲಿರುವ ರಥ
ಇನ್ನ ಪುನಃ ಪುನಃ ಉತ್ಪಾದಿಸುವ ಶಕ್ತಿ. ಈ ಹೊರಗಿನ ಪದಾರ್ಥಗಳೇನಿವೆ, ಹೊರಗಿನ ಪದಾರ್ಥ, ಹೊರಗಿನ ಪದಾರ್ಥ ಒಂದು ಸಲ ಹಾಳಾಯಿತು ಮತ್ತು ತಯಾರು ಮಾಡಲಿಕ್ಕಿಲ್ಲ, ಅದನ್ನೇ ತಯಾರು ಮಾಡಲಿಕ್ಕಿಲ್ಲ, ಅಂಥದ್ದನ್ನು ತಯಾರು ಮಾಡಬಹುದು, ಅಂಥದ್ದನ್ನು ತಯಾರು ಮಾಡಬಹುದು, ಅದೇ ತಯಾರಾಗುತ್ತಾ ಇಲ್ಲ. ಸ್ವಪ್ನದಲ್ಲಿ ಹಾಗಲ್ಲ, ಯಾವ ಪದಾರ್ಥ ಹೋಗಿರುತ್ತೋ ಅದೇ ಫ್ಯಾಕ್ಟ್ ಅಂತ ನಿಂತಿರುತ್ತೆ, ಅದೇ ಬಂದು ನಿಲ್ಲುತ್ತೆ, ಅಂಥದ್ದಲ್ಲ. ಸ್ವಪ್ನದಲ್ಲಿ ಬರುವ ಪದಾರ್ಥಗಳಿಗೂ ಜಾಗೃತ ಕಾಲದಲ್ಲಿ ಪದಾರ್ಥಗಳಿಗೂ ವ್ಯತ್ಯಾಸ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಪ್ರತಿಕ್ಷಣಂ ಪರಿದೃಶ್ಯಮಾನ ವೈಚಿತ್ರ ಶೂನ್ಯ. ಈ ಹೊರಗಿರುವ ಪದಾರ್ಥಗಳು ಕ್ಷಣ ಕ್ಷಣಕ್ಕೆ ವಿಚಿತ್ರವಾಗಿರುತ್ತ ಇಲ್ಲ, ಒಂದೇ ಥರ. ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳ ಕಥೆ ಇರುತ್ತೆ, ಎಷ್ಟು ವರ್ಷಗಳಾಯಿತು ಕಥೆ ಮಾಡಿರ್ತಾರೆ, ಹಾಗೇ ಇರುತ್ತೆ, ಚೂರು ವ್ಯತ್ಯಾಸ ಇರಲ್ಲ. ನಮ್ಮಲ್ಲಿ ಹಾಗಲ್ಲ, ಮನಸ್ಸಿನಲ್ಲಿ ಸ್ವಪ್ನದಲ್ಲಿ ಬರುವ ಪದಾರ್ಥಗಳು ವಿಚಿತ್ರ ವಿಚಿತ್ರವಾಗಿರುತ್ತೆ. ಹೌದಾ, ಸ್ವಪ್ನದಲ್ಲಿ ಅವನು ಸೈಕಲ್ ಅಲ್ಲಿ ಹೋಗ್ತಾ ಇರ್ತಾರೆ, ಇದಕ್ಕಿದ್ದಾಗ ಆ ಸೈಕಲ್ ಸ್ಕೂಟರ್ ಆಗ್ತಾ ಇರುತ್ತೆ, ಸ್ವಲ್ಪ ದೂರ ಹೋದ್ಕೊಂಡು ಏರೋಪ್ಲೇನ್ ಹಾಗೆ ಮೇಲಕ್ಕೆ ಹೋಗ್ತಾ ಇರ್ತಾರೆ, ಇದಕ್ಕಿದ್ದಂಗೆ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಕೈಯಲ್ಲಿ ಹಬ್ಬ ಇರುತ್ತೆ ಹಾಗಾಗಿ ಬಿಡ್ತಾ ಇರುತ್ತೆ. ಇವೆಲ್ಲ ಸ್ವಪ್ನದಲ್ಲಿ ಪದಾರ್ಥದಲ್ಲಿ ಪ್ರತಿ ಕ್ಷಣವೂ ಕೂಡ ವಿಚಿತ್ರಗಳು ಕಾಣ್ತಾ ಇರುತ್ತೆ, ಹೊರಗಿನ ಪದಾರ್ಥ ಹಾಗಲ್ಲ. ಇನ್ನ ಸಮೃದ್ಧ ದೇಶಕ್ಕೆ ಅವಕಾಶ ಅನರ್ಹೈ ಕಥ. ಎಷ್ಟು ಜಾಗ ಬೇಕು ಅದಕ್ಕೆ, ದೊಡ್ಡ ಜಾಗ ಬೇಕು, ಇಷ್ಟು ಜಾಗದಲ್ಲಿ ಹಿಡಿಲಿಕ್ಕಾಗುತ್ತೆ ರಥಕ್ಕೆ, ಆಗಲ್ಲ. ನಮ್ಮ ಕನಸಿನಲ್ಲಿ ದೊಡ್ಡ ರಥ ಇರೋದು ಜಾಗ ಇಷ್ಟೇ, ಇಷ್ಟೇ ಜಾಗದಲ್ಲಿ ದೊಡ್ಡ ರಥ ಹಿಡಿಯುತ್ತೆ, ಈ ರಥ ಹಿಡಿಯಲ್ಲ. ಇನ್ನ ಘಟಪಟಾದಿ ಅನೇಕ ಪದಾರ್ಥ ಸಾರ್ಥೈ ಅಧಿಷ್ಠಾನ ಭೂತೈ ತತ್ತದಧಿಷ್ಠಿತೈ ತತ್ತ ಪದಾರ್ಥ ಸತ್ತ ಪ್ರವೃತ್ತಿಯಾಗಿ ಪ್ರದೈ ತತ್ತದ ಆಕಾರ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಹೊರಗಿನ ಪದಾರ್ಥಗಳಲ್ಲಿ ಆಯಾ ಘಟಗಳಿಗೆ ವಸ್ತ್ರ ಮೊದಲಾದ ನಾನಾ ಆನೆ ಕುಂಬೆ ಮೊದಲಾದ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಹೇಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪದಾರ್ಥ ಸಾರ್ಥೈ ಅಧಿಷ್ಠಾನ ಭೂತೈ, ಎಲ್ಲ ಪದಾರ್ಥಗಳ ಅಧಿಷ್ಠಾನದಲ್ಲಿ ಭಗವಂತ ಇರ್ತಾನೆ. ಹೇಗೆ ತತ್ತ ಅಧಿಷ್ಠಿತೈ ತತ್ತ ಪದಾರ್ಥ ಸತ್ತ ಪ್ರವೃತ್ತಿಯಾದಿ ಪ್ರದೈ, ಆಯಾ ಪದಾರ್ಥಗಳಲ್ಲೂ ಇರುವ ಭಗವತ್ ರೂಪಗಳು ಪದಾರ್ಥದ ಆಕಾರದಲ್ಲೂ ಇರುತ್ತೆ, ಪದಾರ್ಥದ ಒಳಗೂ ಇರುತ್ತೆ, ಅದಕ್ಕೆ ಸತ್ತ ಎಕ್ಸಿಸ್ಟೆನ್ಸ್ ಕೊಡತಕ್ಕಂಥದ್ದು. ಆದಮೇಲೆ ವಿಶೇಷವಾಗಿ ತತ್ತದ ಆಕಾರ, ಇಡೀ ಜಗತ್ತಿನಲ್ಲಿ ಏನೇನು ಪದಾರ್ಥಗಳು ಕಾಣ್ತಾ ಇವೆ ಅದರ ಆಕಾರದಲ್ಲಿ ಭಗವತ್ ರೂಪ ನಿಂತೇ ಇದೆ. ಇನ್ನ ತತ್ತಚ್ಛಬ್ದ ವಾಚ್ಯೈ ಗಡಿಗೆ ಕೊಂಬೆ ಏನೇನಿದೆ ಆಗಲ್ಲಿ ಆಯಾ ಹೆಸರಲ್ಲೇ ಭಗವಂತ ಇರ್ತಾನೆ, ಘಟದಲ್ಲಿ ಘಟ ಪಟದಲ್ಲಿ ಪಟ ಈ ರೀತಿಯಲ್ಲಿ ಭಗವಂತನ ಹೆಸರು. ಅಂಥ ಸ್ವಸ್ವರೂಪೈ ತನ್ನ ರೂಪಗಳಿಂದ ದೇವರಿರ್ತಾನೆ, ಹಾಗೆ ಬ್ರಹ್ಮಾದಿ ದೇವ ದಾನವ ರೂಪೈ ಇಷ್ಟ ವಿವೃತ್ಯ. ಇಷ್ಟ ಏನೇ ಹೇಳಿತು, ಎಚ್ಚರ ಕಾಲದಲ್ಲಿ ಆಯಾ ಪದಾರ್ಥಗಳನ್ನು ನಮ್ಮ ಪ್ರಯತ್ನದಿಂದ ಸೃಷ್ಟಿ ಮಾಡಿಸ್ತಾನೆ ಭಗವಂತ. ಹೌದಾ, ರಥ ಅಂದರೆ ನಮ್ಮವರನ್ನ ಕೂಡಿಸಿ ನಮ್ಮ ಮೂಲಕ ತಯಾರು ಮಾಡಿಸಿ ಇಷ್ಟೆಲ್ಲ ಮಾಡಿ ಆ ರಥದಲ್ಲಿರುವ ಪ್ರತಿಯೊಂದು ಮರದ ತುಂಡಿನಲ್ಲೂ ದೇವರು ದೇವತೆಗಳು ಇರುತ್ತಾರೆ, ಅಲ್ಲಿರುವಂತಹ ಕಬ್ಬಿಣದಲ್ಲೂ ದೇವರು ದೇವತೆಗಳು ಇರ್ತಾರೆ, ಅದರನ್ನು ಸೆಳೆಯುವಂತಹ ಮನುಷ್ಯರಲ್ಲೂ ದೇವರು ದೇವತೆಗಳು ಇರ್ತಾರೆ. ಈ ರೀತಿ ಇಡೀ ಜಗತ್ತನ್ನ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ದೇವತೆಗಳು ನಿಂತು ನಡೆಸಿಬಿಡ್ತಾ ಇದ್ದಾರೆ. ಇದು ಎಚ್ಚರ ಕಾಲದ ಪರಿಚಯ. ಎಚ್ಚರ ಕಾಲದ ಪರಿಚಯ ಇದರಲ್ಲಿ ನಮಗೆಷ್ಟು ಭಾಗ ಗೊತ್ತು ಅಂದರೆ ಹೊರಗಿನ ಪದಾರ್ಥಗಳು ಗೊತ್ತು, ಅದರ ಪರಿಚಯ ಗೊತ್ತು, ಅವೆಲ್ಲ ನಮಗೆ ಕಾಣುತ್ತೆ ಅಂತ ಗೊತ್ತು, ನಾವು ತಯಾರು ಮಾಡಿದರೆ ಆಗುತ್ತೆ ಅಂತ ಗೊತ್ತು. ಯಾವುದು ಗೊತ್ತಿಲ್ಲ, ಭಗವಂತ ಮಾಡಿಸಿದರೆ ತಯಾರಾಗ್ತಾ ಇವೆ ಎಂಬುದು ಎಚ್ಚರ ಇರಲ್ಲ. ಪುರಾಣ ಕಾಲಕ್ಕಿರುತ್ತೆ, ಮಾಮೂಲಾಗಿ ನೆನಪಿರುತ್ತೆ. ನಂತರ ದೇವರು ದೇವತೆಗಳು ಆಯಾ ಆಕಾರದಲ್ಲಿ ಎಲ್ಲ ಪದಾರ್ಥಗಳಲ್ಲಿ ನಿಂತಿದ್ದಾರೆ ಎಂಬ ಎಚ್ಚರ ಇರಲ್ಲ, ಅದು ಬರಬೇಕು. ಹೇಳುತ್ತಾರೆ. ಕೆಲವೊಮ್ಮೆ ಏನು ಮಾಡುತ್ತಾನೆ ಅಂದ್ರೆ ಭಗವಂತ, ತತ್ ವಿಪರೀತ ಸ್ವಭಾವ ಅನುಶ್ರವಣ ದರ್ಶನ ಜಗತ್ ಮಾನಸ ವಾಸನ ಮಾತ್ರೋಪಾದಾನ ತಾನೆ. ಇಲ್ಲಿ ಎರಡು ರೀತಿಯಾದ ಒಂದು ಸ್ಥಿತಿ, ಒಂದು ಸ್ವಪ್ನ ಕಾಲದಲ್ಲಿ ಪದಾರ್ಥಗಳು ಸೃಷ್ಟಿಯಾಗುತ್ತಲ್ಲ, ನಿದ್ದೆ ಬರ್ತಾ ಇದೆಯಾ ನನಗೆ ಬರ್ತಾ ಇದೆ ಬರ್ತಾ ಇದೆ ಜೊಂಪು ಕಾಣ್ತಾ ಇದೆ, ಬಹಳ ಮುಖದಲ್ಲಿ ಚೂರು ಸುಸ್ತಾಗಿದೆ ಆಗಿತ್ತು ಬೇಡವಾ ಇಲ್ಲ, ಯಾಕಂದ್ರೆ ಜೊಂಪು ಬಂದ್ರೆ ಸಾಕು ಇದ್ರೂ ಇಲ್ಲದಂತೆ ಮಾಡಿಬಿಡುತ್ತೆ. ನಾವೇನೋ ಒಂದು ಗಂಟೆ ವಿದ್ಯಾಪೀಠಕ್ಕೆ ಹೋಗಿ ಬಂದು ತೃಪ್ತಿ ಕಲಿಗೂ ತೃಪ್ತಿ, ಏನು ಆ ಒಂದು ಗಂಟೆ ಜೋಗ ಕೊಡಬಲ್ಲ ಇಲ್ಲದಿದ್ರೆ ಕಲಿ ಕಲಿಯುಗದಲ್ಲಿ ವಿದ್ಯಾಪೀಠಕ್ಕೆ ಎಷ್ಟು ಜನ ಮಧ್ಯಾಹ್ನ 4 ಗಂಟೆ ಕರ್ಕೊಂಡು ಬರ್ತಾನ ಹೊಡೆದು ಕರ್ಕೊಂಡು ಬರ್ತಾ ಇದ್ದಾನೆ, ಮತ್ತೆ ಸುಮ್ಮನೆ ಹಾಕಿದ್ದಾನೆ ಅವನಿಗೂ ಹೇಗೆ ಮಾಡಬೇಕು ಬಂದು ಕೊಡಿಸ್ತಾನೆ ಚೂರು ಜೋಗ ಕೊಟ್ಬಿಡ್ತಾನೆ. ಧ್ಯಾನದಲ್ಲಿ ಧ್ಯಾನ ಮಾಡುವಾಗಲೂ ಕೂಡ ಮನಸ್ಸು ಸಮಸ್ಯೆಯಲ್ಲಿ ಕಲ್ಪನೆ ಆಗುತ್ತೆ. ದೇವರನ್ನು ಮುಂದಿಟ್ಟುಕೊಂಡು ಅಡಿಗೆ ಎಲ್ಲ ಚಿತ್ರಣೆ ಮಾಡ್ತೀವಿ. ನಾವೆಲ್ಲೋ ಅಡಿಗೆ ನೋಡಿರ್ತೀವಿ, ಮಾಡಿದ್ದೀವಿ, ಅಡ್ಡಾಡಿರ್ತೀವಿ. ಆ ನೋಡಿದ್ದೆಲ್ಲ ಮನಸ್ಸಿನಲ್ಲಿ ಒಂದು ಸಲ ಅಂದುಕೊಂಡು ಬಿಸಿ ಬಿಸಿ ಅಂತ ಪ್ರತ್ಯಕ್ಷ ಮನಸ್ಸಿನಲ್ಲಿ. ಪಾತ್ರೆಗಳು ಪ್ರತ್ಯಕ್ಷ, ಅಡಿಗೆ ಮಾಡದೇನೆ ಅಡಿಗೆ ಪ್ರತ್ಯಕ್ಷ ಆಗಿರುತ್ತೆ. ಎಲ್ಲ ಅಡಿಗೆ ದೇವ ನೈವೇದ್ಯ ಎಲ್ಲ ಮಾಡಬಹುದು ಮನಸ್ಸಿನಲ್ಲಿ, ಹೌದಾ? ಹಾಗೆ ಈ ಪದಾರ್ಥಗಳೆಲ್ಲ ಎಚ್ಚರದಲ್ಲಿರುವಾಗಲೇ ಧ್ಯಾನದಲ್ಲೂ ಈ ಪದಾರ್ಥಗಳು ಮನಸ್ಸಿಂದ ಕಲ್ಪನೆ ಆಗುತ್ತೆ. ಹಾಗೆ ಹಲವು ನಾನಾ ರೀತಿಯಾಗಿ ಕನಸು ಕಾಣುವುದಂದ್ರೆ ಮನಸ್ಸಿನ ಕಲ್ಪನೆ ಮಾಡುವಾಗಲೂ ಬರುತ್ತೆ. ಈ ಸ್ವಪ್ನದಲ್ಲಿ ಬರುವ ಪದಾರ್ಥಗಳಿಗೂ ಈ ಧ್ಯಾನದಲ್ಲಿ ಮತ್ತು ಹಗಲ ಕನಸಿನಲ್ಲಿ ಬರುವಂತಹ ಪದಾರ್ಥಗಳಿಗೂ ವ್ಯತ್ಯಾಸ ಏನು ಅಂತ ಹೇಳಿದರೆ ಎರಡೂ ಸಂಸ್ಕಾರದಿಂದ ಬರುವ ಪದಾರ್ಥಗಳೇ. ಆದರೆ ಈ ಎಚ್ಚರ ಕಾಲದಲ್ಲಿ ಅದರಲ್ಲೂ ಈ ಹಗಲ ಕನಸಿನಲ್ಲಿ ಧ್ಯಾನದಲ್ಲಿ ಭಗವಂತ ನಮ್ಮೊಳಗೆ ನಿಂತು ನಮಗೆ ಆಲೋಚನೆ ಕೊಟ್ಟು ಆ ಆಲೋಚನೆ ಪ್ರಕಾರ ನಮ್ಮಿಂದ ಪ್ರಯತ್ನ ಮಾಡಿಸಿ ಆ ಪದಾರ್ಥಗಳ ಸೃಷ್ಟಿ ಮಾಡಿಸ್ತಾನೆ. ಅದು ತಾನೇ ಮಾಡ್ತಾನೆ. ಆ ಮಾಡೋದ್ರಲ್ಲಿ ನಮ್ಮ ಕಲ್ಪನೆ, ನಮ್ಮ ಪ್ರಯತ್ನ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಆಲೋಚನೆ ಕೊಟ್ಟು ತಾನೇ ನಿರ್ಮಾಣ ಮಾಡ್ತಾನೆ. ನಮ್ಮ ಮನಸ್ಸಿನ ಪದಾರ್ಥ ತಾನೇ ನಿರ್ಮಾಣ ಮಾಡ್ತಾನೆ. ಸ್ವಪ್ನದಲ್ಲಿ ಹಾಗಲ್ಲ, ನಮ್ಮನ್ನೇ ಕೇಳಲ್ಲ, ನಮ್ಮ ಕರ್ಮಾನುಸಾರ ತಾನೇ ತಯಾರು ಮಾಡಿ ತೋರಿಸ್ತಾ ಬರ್ತಾನೆ. ಇದು ಎರಡು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಏನು ಅಂದರೆ ನಮ್ಮ ಹಗಲ ಕನಸಿನಲ್ಲಿ ನಾವು ಕಲ್ಪನೆ ಮಾಡಿದಂತಹ ಪದಾರ್ಥಗಳು ಕದರಲ್ಲ. ತಲೆಯಲ್ಲಿ ಮನೆ ಇದೆ, ಅದರಲ್ಲಿ ಮೋಟರ್ ಇದೆ, ಅದು ಎಷ್ಟು ಸ್ವಿಚ್ ಹಾಕಿದ್ರೆ ರನ್ ಆಗಲ್ಲ. ತಲೆಯಲ್ಲಿ ಮೋಟರ್ ಕಲ್ಪನೆ ಮಾಡ್ಕೊಂಡು ಬೋರು ಮೋಟರ್ ಎಲ್ಲ ಬಂತು, ಅದು ರನ್ ಆಗುತ್ತೆ ಆಗಲ್ಲ. ಕನಸಲ್ಲಾಗುತ್ತೆ, ಶಬ್ದವೂ ಬರುತ್ತೆ, ಬರುತ್ತೆ, ಹಾಮ ಹೊಡೆದೋಗುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಆದರೂ ಈ ಅಂದುಕೊಂಡಾಗ ಆಗಲ್ಲ, ಹೌದಾ? ಈ ಕಾರ್ಯಗಳ ಚಟುವಟಿಕೆ ಇಲ್ಲಿ ಆಗಲ್ಲ, ಅಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ಹೇಗೆ ಜಾಗೃತ ಕಾಲದಲ್ಲಿ ಧ್ಯಾನದಲ್ಲಿ ಮನೋರಥ ಅಂದರೆ ಹಗಲ ಕನಸಿನಲ್ಲಿ ಭಗವಂತ ನಾನಾ ಪದಾರ್ಥಗಳ ಸೃಷ್ಟಿ ಕ್ಷಣಕ್ಕೆ ತಾನೇ ಮಾಡಿ ಅಲ್ಲೇ ಲಯ ಮಾಡುತ್ತಾನೆ ಇರ್ತಾನೆ. ಇದು ನಮ್ಗೆ ಗೊತ್ತಿರಲ್ಲ. ವಾಸನಾದ ಸೃಷ್ಟಿ ಅಂದುಕೊಳ್ಳಿ ಸ್ವಪ್ರಾಣಂತ ಭಕ್ತಿ ಅಷ್ಟು ಹೊರತು ಎಚ್ಚರದಲ್ಲೇ ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನಾ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳು ಸೃಷ್ಟಿ ಮಾಡುತ್ತಾರಂತೆ. ಎಂಥ ಅವು ಅಂದರೆ ಶ್ರವಣ ದರ್ಶನಜನಿತ ಮಾನಸ ವಾಸನ ಮಾತ್ರ ಉಪಾದಾನಕ್ಕಾಗಿ. ಈ ಸ್ವಪ್ನದಲ್ಲೂ ಅಷ್ಟೇ, ಹಗಲು ಕನಸು ಅಥವಾ ಧ್ಯಾನ ಎರಡರಲ್ಲೂ ಕೂಡ ಪದಾರ್ಥಗಳು ಮನಸ್ಸಿಗೆ ಬರ್ತಾ ಇರುತ್ತಲ್ಲ, ಸ್ವಪ್ನದಲ್ಲಿ ಕಾಣ್ತಾ ಇರುತ್ತಲ್ಲ, ಅದು ಎಂದಾದರೂ ಕಂಡಿದ್ರೇನೆ ಬರುತ್ತೆ ಎಂಬುದು ಏನೂ ಇಲ್ಲ. ಯಾರಿಗೋ ಸ್ವಪ್ನದಲ್ಲಿ ಮೊಲ ಫೋನ್ ಇಟ್ಕೊಂಡು ಹೋಗ್ತಾ ಇತ್ತು, ಮೊಲ ಸ್ವಪ್ನದಲ್ಲಿ ಹೋಗ್ತಾ ಇದೆ, ಫೋನ್ ಇತ್ತು. ಸ್ವಪ್ನದಲ್ಲಿ ಬಂದ ಪದಾರ್ಥಗಳೆಲ್ಲ ಹಿಂದೆ ನೋಡಿರಲೇಬೇಕು ಅಂತ ನಿಯಮ ಇಟ್ಟುಕೊಂಡ್ರೆ ಸ್ವಪ್ನದಲ್ಲಿ ಕಂಡ ಮೊಲದ ಫೋನ್ ಯಾವ ಜನ್ಮದಲ್ಲಿ ನೋಡ್ಲಿಕ್ಕೆ ಸಾಧ್ಯ? ಯಾವ ಜನ್ಮದಲ್ಲೂ ಮೊಲಕ್ಕೆ ಕೋಡೆ ಇಲ್ಲ. ಮತ್ತೆ ಬಂತು ಅಂದರೆ ಒಂದು ಕಡೆ ಮೊಲ ನೋಡಿದ ಸಂಸ್ಕಾರ, ಇನ್ನೊಂದು ಕಡೆ ಕೋಡು ನೋಡಿದ ಸಂಸ್ಕಾರ, ಎರಡನ್ನು ದೇವ, ಇನ್ನೊಂದು ಶಬ್ದ ಸಂಸ್ಕಾರ, ಮೊಲದ ಕೋಡು ಹೊಸ ಶಬ್ದ ಸಂಸ್ಕಾರ, ಮೂರು ಕೂಡಿಸಿ ಮೊಲ ಕೋಡಿಂದ ಮೊಲ ಓಡ್ತಾ ಇರುತ್ತೆ. ಸ್ವಲ್ಪದಲ್ಲಿ ಈಗ ತಯಾರು ಮಾಡುತ್ತಾನೆ. ಹಾಗೆ ಅದರಲ್ಲಿ ಸದ್ದು ಇರುತ್ತೆ. ಈಗ ಮೊಲ ಕೋಡನ್ನು ಬರ್ತಾ ಇಲ್ಲ, ಸರ್ವರನ್ನು ಬರ್ತಾ ಇಲ್ಲ. ಇದು ಶ್ರವಣ ಜನಿತ ಹೇಳ್ತಾರೆ. ಶ್ರವಣ ದರ್ಶನ ಜನಿತ, ಅದು ಕೂಡ ಶ್ರವಣ ಅಲ್ಲ, ಅನುಶ್ರವಣ ಅಂತ ಹೇಳ್ತಾರೆ. ಶ್ರವಣ ಅನುಶ್ರವಣ, ಕೇಳಿದ್ದು ಮೊತ್ತ ಮನಸ್ಸಿಗೆ ಮೆಲುಕು ಬರುತ್ತೆ. ಅನುಶ್ರವಣ ದರ್ಶನ ಇದರಿಂದ ಬಂದ ಮಾನಸ ವಾಸನ ಮಾತ್ರ ಉಪಾದಾನ ಕಾರ್ಯ, ಅದರಲ್ಲಿ ಸಂಸ್ಕಾರ ಮಾತ್ರ ಅದಕ್ಕೆ ಮುಡಿ ಸರಕು, ಬೇರೆ ಸರಕು ಯಾವುದಿಲ್ಲ ತಯಾರಾಗಲಿಕ್ಕೆ. ಅದೆಂಥ ಹೇಳುತ್ತಾರೆ, ತೈಹಿ ಅದೃಶ್ಯಮಾನ ಮನೋ ಮಾತ್ರ ಗೋಚರ, ಹೊರಗೆ ಯಾರಿಗೂ ಕಾಣಿಸಲ್ಲ. ನಾವು ಹೊರಗೆ ಕನಸು ಕಾಣ್ತಾ ಇದ್ರೆ ಬಿಲ್ಡಿಂಗ್ ಕಟ್ಟಿ ಮನಸ್ಸಿನಲ್ಲಿ ಅದರ ಮೇಲೆ ಕೂತಿದ್ರೆ ಯಾರಿಗಾದ್ರೂ ಕಾಣಿಸ್ತೇವಾ? ಇಲ್ಲ. ದೃಶ್ಯಮಾನ ಮನೋ ಮಾತ್ರ ಗೋಚರ ಮನಸ್ಸೇ ಮಾತ್ರ ಕಾಣಿಸ್ತಾ ಇರುತ್ತೆ. ಇನ್ನ ಚೆನ್ನಾಗಿ ಹೇಳ್ತಾರೆ, ದರಿದ್ರೇಣ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನಾದರೂ ಪ್ರೆಷರ್ ಕಟ್ತಿದೆಯಾ? ಏನೂ ಇಲ್ಲ. ರಥ ಅದು ಇದು ತಯಾರು ಮಾಡಬೇಕಾದ್ರೆ ಒಂದು ಕ್ಷಣದಲ್ಲಿ ದರಿದ್ರನೂ ಕಟ್ಟಿಬಿಡ್ತಾರೆ, ಸುಲಭವಾಗಿ ಕಟ್ಟಿಬಿಡ್ತಾರೆ. ಆದರೆ ಸತ್ಯವಾದ ಬಿಲ್ಡಿಂಗ್ ಕಟ್ಟಿದವನು ಇರಲ್ಲಷ್ಟೇ. ಆ ರೀತಿಯಾಗಿ ದರಿದ್ರನು ಸುಲಭವಾಗಿ ತಯಾರು ಮಾಡಬೇಕಾಗುತ್ತೆ. ಸಂಸ್ಕೃತ ದೇಶದಲ್ಲಿ ಅವಕಾಶ ರಥ ತಯಾರು ಮಾಡಿ ಮನಸ್ಸಿನ ಮಾಡಿದರು. ಇಲ್ಲಿ ಚಿಕ್ಕ ಸ್ಥಳದಲ್ಲಿ ರಥ ನಿಂತಿತು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ರಾಜಾದಿ ಶಾಸನ ಅಭಿಷಯ. ಇಲ್ಲಿ ಮನೆ ಕಟ್ಟಬೇಕಾದ್ರೆ ಮುನ್ಸಿಪಾಲ್ಟಿ ಪರ್ಮಿಷನ್ ಬೇಕು, ಪ್ಲಾನ್ ಅಪ್ರೂವಲ್ ಬೇಕು, ಎಲ್ಲ ಬೇಕು. ಇಷ್ಟು ಮಾಡಿ ಗೃಹ ಪ್ರವೇಶ ಮಾಡಿ ಹೋಗ್ತಾರೆ ಅಂತ ನಾಲ್ಕು ಜನ ಬರ್ತಾರೆ. ಈ ಸೈಟ್ ನಮ್ಮ ಹೆಸರುಗಳಿತ್ತು, ನಮ್ಮ ಹೆಸರುಗಳಿತ್ತು, ನಾಲ್ಕು ಜನ ಬಂದ್ಬಿಡ್ತಾರೆ. ಎಲ್ಲ ಬೆಂಗೂರಲ್ಲಿ ಒಂದು ಪ್ರೆಸೆಂಟ್ ಇತ್ತು. ಯಾರು ಸೈಟ್ ಯಾರ ಹೆಸರಿಲ್ಲ ಯಾವಾಗ ಇರ್ಬೋದು, ಅವ್ರು ಸುಮ್ಮನೆ ಬರಬೇಕು. ಮೊದಲೇ ಬರಲ್ಲ, ಕಟ್ಟಿ ಮುಂಚೆ ಬರಬೋದಲ್ಲ. ಅವರೆಲ್ಲ ಕಟ್ಟಿದ ಮೇಲೆ ಗೃಹ ಪ್ರವೇಶ ಯಾರು ಬರ್ತಾರೆ ನಮ್ಮನೆ ಅಂತ ಹೇಳಿ ಏನು ಮಾಡ್ತಾರೆ? ಅವ್ರಿಗೆಲ್ಲಾದ್ರೂ ಕೊಟ್ಟು ಎಲ್ಲ ಮಾಡಿ ಬರ್ತಾನೆ ಇರ್ತಾರೆ. ಅವರು ಏನೋ ನಿತ್ಯ ಅನುದಾನ ಇಟ್ಕೊಂಡ್ರೆ ಬರ್ತಾರೋ ಹಾಗೆ ಬರ್ತಾ ಇರ್ತಾರೆ, ಎಲ್ಲ ಬರ್ತಾ ಇರ್ತಾರೆ. ಯಾಕೆ ಕಾಲ ತಗೊಂಡು ಹೋದಾಗ ಹಾಗೆ ಇರುತ್ತೆ. ಇಲ್ಲಿ ಹಾಗಲ್ಲ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಯಾರ ಪರಮಿಷನ್ ಬೇಕಾಗಿಲ್ಲ. ಇನ್ನ ಪುನಃ ಪುನಃ ಉತ್ಪಾದಿಸ ಶಕ್ಯ. ಏನ ಮನಸ್ಸಲ್ಲಿ ಕಾಣಿಸ್ತಾ ಇದೆ, ಒಂಥರ ಕಟ್ಕೊಂಡು ಮನಸ್ಸಲ್ಲಿ ಅಲ್ಲೇ ಎಲ್ಲಿ ಕೂತಿದೆ, ಇದಕ್ಕಿದ್ದ ಸ್ವಲ್ಪ ಬರಲಿ ಅಂತ ಬರೆದ್ರು. ಅಯ್ಯೋ ಅದು ಬಿಟ್ಟು ಬರಬೇಕು ಅಂತ ದುಃಖ. ಆ ಮನಸ್ಸಲ್ಲಿ ಕಟ್ಟಿದ ಕಟ್ಟಡವನ್ನು ಹಿಡಿದು ಬರಬೇಕು, ಏನು ಪರವಾಗಿಲ್ಲ. ಮತ್ತೆ ಬಂದು ಕೂತಿದ್ರೆ ಅದೇ ಬರುತ್ತೆ ನೋಡಿ, ಅಲ್ಲೇ ಕೂಡಬಹುದು, ಏನು ಕ್ಷಣದಲ್ಲೇ ಬರುತ್ತೆ ಮನಸ್ಸಲ್ಲಿ, ಅಲ್ಲೇ ಕೂತಿರ್ಬೋದು. ಅಂದರೆ ಹೊರಗಿನ ಪದಾರ್ಥಗಳು ಹಾಗಲ್ಲ, ಒಳಗಿನ ಪದಾರ್ಥ ಹೇಗೆ? ಯಾಕೆ ಸುಮ್ಮನೆ ಬೆಲೆ ಹೇಳ್ತೀರಾ? ನಮಗೇನಾದ್ರೂ ಗೊತ್ತಿಲ್ಲದ ವಿಷಯ ಇದ್ರೆ ಹೇಳಿ. ಇಲ್ಲಿ ಗೊತ್ತಿದ್ದೇ ಅಲ್ಲ, ಸುಮ್ಮನೆ ಯಾಕೆ ಹೇಳ್ತೀರಾ ಅಂದ್ರೆ ರಹಸ್ಯ ತುಂಬಾ ಕೂತಿದೆ ಹೇಳ್ತಾರೆ. ಅಂಥ ಇವರಲ್ಲೂ ಕೂಡ ಈ ಮನಸ್ಸಲ್ಲಿ ನಮಗೆ ಆಲೋಚನೆ ಕೊಟ್ಟು ಕಲ್ಪನೆ ಅಂದ್ರೆ ಆ ಪದಾರ್ಥಗಳ ಸೃಷ್ಟಿ ಭಗವಂತನೇ ಮಾಡುತ್ತಾನೆ. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಅಲ್ಲಿ ದೇವರೇ ಆಕಾರದಲ್ಲಿ ನಿಲ್ಲುತ್ತಾನಂತೆ, ದೇವತೆಗಳನ್ನು ಒಳಗಿಡುತ್ತಾನಂತೆ. ಇಟ್ಟು ತತ್ತದ ಆಕಾರೇಣ ತತ್ತನ್ನ ತತ್ರ ತತ್ರ ಸ್ಥಿತ್ವ ವಿಹತ್ವ ಇಚ್ಛತಿ. ಅವಾಗ ಈ ರೀತಿಯಾಗಿ ದೇವರು ಅಂದ್ರೆ ನಾವು ಸುಮ್ಮನೆ ಕೂತಿರ್ತೀವಿ, ದೇವರಿಗೆ ಸಂಕಲ್ಪ ಬರುತ್ತಂತ ಬಿಂಬನಿಗೆ, ಇವನು ಕೂತಿದ್ದಾನಲ್ಲ ಇವನಿಗೆ ಮನಸ್ಸಿನಲ್ಲೇ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಭಗವಂತನಿಗೆ ಸಂಕಲ್ಪ ಬಂದ ಕೂಡಲೇ ಅವಾಗ ಮನಸ್ಸು ಅಂದ್ರೆ ಯಾವ ರೂಪ? ಅನಿರುದ್ಧ ರೂಪ. ಅಲ್ಲಿಂದ ಶುರುವಾಗುತ್ತೆ ಬಿಂಬ ಬಿಂಬ ಮನಸ್ಸಿನ ಸ್ಥಾನದ ಅನಿರುದ್ಧ ರೂಪ ಹೇಳಿ ನೋಡ್ತಿದ್ದೀರೋ ಸ್ವರೂಪ ದೇಹ ಸ್ವರೂಪ ದೇಹ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪ. ಅಲ್ಲಿ ಇಪ್ಪತ್ನಾಲ್ಕು ರೂಪಗಳು, ಅಲ್ಲಿ ಅಲ್ಲಿ ಭಗವಂತನ 24 ರೂಪಗಳು. ನಂತರ ಲಿಂಗದೇಹ ಲಿಂಗದೇಹ ಮನಸ್ಸಿನಲ್ಲಿ ಅನಿರುದ್ಧ ರೂಪ, ಅಲ್ಲಿ 24 ರೂಪಗಳು ಭಗವಂತನದ್ದು. ಅಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯ ರೂಪಗಳು, ಅಲ್ಲಿ ಭಗವಂತನ 24 ರೂಪಗಳು. ಹಾಗೆ ಅನಿರುದ್ಧ ದೇಹ ಅನಿರುದ್ಧ ದೇಹ, ಅಲ್ಲಿರುವ ಮನಸ್ಸಿನಲ್ಲಿರುವ ಅನಿರುದ್ಧನ ಭಗವಂತ, ಅಲ್ಲಿರುವ 24 ರೂಪಗಳು. ಅಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು, ಅಲ್ಲಿ ಸಮಸ್ತ ದೇವತೆಗಳು, ಅಲ್ಲಿ ಭಗವಂತ ರೂಪಗಳು. ಹಾಗೆ ಸ್ಥೂಲ ದೇಹ ಅಲ್ಲಿರುವ ಮನಸ್ಸು, ಅಲ್ಲಿ ಅನಿರುದ್ಧ ರೂಪ, ಅಲ್ಲಿ 24 ರೂಪಗಳು, ಅಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯ ರೂಪಗಳು, ಅಲ್ಲಿ ಸಕಲ ತತ್ವಾಭಿಮಾನಿಗಳ ರೂಪಗಳು. ಇಷ್ಟೆಲ್ಲ ಇದ್ದರೆ ಮನಸ್ಸಿನಿಂದ ಆಲೋಚನೆ ಬರಬೇಕಾದರೆ ಮನಸ್ಸಿನ ಅಂದರೆ ಬಿಂಬನ ಮನಸ್ಸಿನ ಸ್ಥಾನದ ಅನಿರುದ್ಧನಿಂದ ಅಲ್ಲಿರುವ 24 ರೂಪಗಳಿಂದ ಅಂತಹ ರೂಪಗಳೇ ಹೊರಟು ಒಂದು ಮನಸ್ಸಿನ ಆಲೋಚನೆ ಬರುತ್ತೆ. ತೀರ್ಥ ಮನಸ್ಸಿನ ಆಲೋಚನೆಯಲ್ಲಿರುವ ದೇವರ ದೇವತೆಗಳ ರೂಪಗಳಿಂದ ಒಂದು ಸೆಟ್ ಸಪರೇಟ್ ಆಗಿ ಕೊಟ್ಟು ಆಲೋಚನೆಯನ್ನ ಕಂಟ್ರೋಲ್ ಮಾಡಿದರೆ ಆಲೋಚನೆ ಇರುತ್ತೆ, ಇಲ್ಲದಿದ್ರೆ ಹೋಗಿಬಿಡುತ್ತೆ. ಇಷ್ಟು ಮನಸ್ಸಿನ ವ್ಯವಹಾರ ನಡೆಯುತ್ತಾ ಇದೆ. ನೀವಂತೂ ಸುಮ್ಮನೆ ಕೂತಿದ್ದೀರಾ, ಇನ್ನ ನೈವೇದ್ಯ ಆಗ್ಬೇಕು, ಸ್ವಾಮಿ ಬಂದಿದ್ದಾರೆ, ಇನ್ನ ಸ್ನಾನಕ್ಕೆ ಇದ್ದಿಲ್ಲ, ಸುಮ್ಮನೆ ಕೂತಿದ್ದೀರಾ, ಯಾರೂ ಬರ್ಲಿಲ್ಲ, ಏನ್ ಮಾಡ್ತೀರಾ, ಮೂಲೆ ಕೂತಿರೋ ಕಾಲಕ್ಕೆ ಶುರು ಆಯ್ತು ಧ್ಯಾನವೋ ಅದರ ಮನಸ್ಸು ಸ್ವಾಮಿ ಸಂಕಲ್ಪ ಗುರುತ್ತ ಅಂತ ನೋಡಿ ನೀವಾಗಿ ಮಾಡ್ಲಿಕ್ಕಿಲ್ಲ, ಇವನಿಗೆ ಹಗರ ಕನಸು ಕೊಡ್ಲೇಬೇಕು ಅಂತ ಕೂಡ ಶುರು ಮಾಡ್ತಾನೆ. ಈ ತರ ಮನಸ್ಸಿನಿಂದ ನಾನಾ ಪದಾರ್ಥಗಳ ಸೃಷ್ಟಿ ಎಲ್ಲ ಶುರುವಾಗುತ್ತೆ. ಅವಾಗ ಹೇಳ್ತಾರೆ ಎಂಥ ಒಳ್ಳೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ತತಃ ಬಿಂಬರೂಪಿ ಹರಿಹಿ ತಾನಿ ಸಂಸ್ಕಾರಾಣಿ ಸ್ವಸ್ವರೂಪಾಣಿ ಹೇಳ್ತಾರೆ. ಸಂಸ್ಕಾರಾಖ್ಯಾನಿ ಸ್ವಸ್ವರೂಪಾಣಿ ಉಪಾದಾನಿ ಪ್ರತ್ಯ ನೋಡಿ, ನನ್ನ ಈ ಹಗಲ ಕನಸಿನಲ್ಲಿ ಒಂದು ಪದಾರ್ಥ ತಯಾರಾಗಬೇಕು. ವಾಸನಾಮಯವಾದ ಪದಾರ್ಥ ತಯಾರಾಗಬೇಕಾದ್ರೆ ವಾಸನೆಗಳಿರಬೇಕು, ಸಂಸ್ಕಾರಗಳಿರಬೇಕು, ಕಾಲ ಅದೃಷ್ಟ ಇರಬೇಕು. ಅಂದ್ರೆ ಕಾಲ ಅದೃಷ್ಟ ನಿಯಮನ ಮಾಡಿಕೊಂಡು ನಮ್ಮ ಸ್ವಭಾವವನ್ನ ಏನು ಆಧಾರ ಮಾಡಿಕೊಂಡು ದೇವ ಆ ಸಂಸ್ಕಾರಗಳಿಂದ ನಮ್ಮ ಹಗಲ ಕನಸಿನಲ್ಲಿ ಪದಾರ್ಥಗಳ ನಿರ್ಮಾಣ ಮಾಡುತ್ತಾನೆ ಅಂದರು. ಅಲ್ಲ ಸ್ವಲ್ಪ ನೋಡಿ ಅಂತ ಅದಕ್ಕೆ ಚೂರು ಆಳ ಇಳಿಬೇಕು. ಹೌದಾ ಹೇಳುತ್ತಾರೆ ನೋಡಿ, ದಡದಲ್ಲೇ ಕೂತು ಸ್ನಾನ ಮಾಡಿದ್ರೆ ಎಷ್ಟು ತಂಬಿಗಿಂದ ಹಾಕೋಬೇಕು, ಸ್ನಾನದ ರುಚಿ ಗೊತ್ತಾಗಲ್ಲ, ಚೂರು ಧೈರ್ಯ ಮಾಡಿ ಒಳಗೆ ಇಳಿಬಿಟ್ರೆ ಮುಳುಗಿ ಸ್ನಾನ ಮಾಡೋದ್ರಲ್ಲಿ ಆನಂದ ಬೇರೆ, ತಂಬಿಗೆಯಲ್ಲಿ ಹಾಕೋದ್ರಲ್ಲಿ ಬೇರೆ. ಹೋದ್ರೆ ಹೇಳ್ತೀರ ಚೂರು ಮುಳುಗಿದ್ರೆ ಆನಂದ ಬೇರೆ, ತಂಬಿಗೆಯಲ್ಲಿ ಹಾಕೊಂಡ್ರೆ ಬೇರೆ, ಎಷ್ಟೊತ್ತು ಹಾಕೊಂಡು ಸ್ನಾನ ಮಾಡಿ ರುಚಿ ಬರಲ್ಲ, ಅನುಸಂಧಾನ ಮಾಡಬೇಕಂತೆ ಸ್ನಾನ ಮುಗಿತು ಅಂತ. ಒಂದು ಕಡೆ ಹಾಕೊಂಡ್ರೆ ಒಂದು ಕಡೆ ಬೇಲಿಗೆ ಹಾಗೆ ಇರುತ್ತೆ, ಇಲ್ಲಿ ಹಾಕೊಂಡಿದ್ದು ಬೇಲಿಗೆ ಹಾಗೆ ಇರುತ್ತೆ, ಎಲ್ಲ ಒಮ್ಮೆಲೆ ನೀರು ಹಾಕೊಳ್ಳಿಕ್ಕೆ ಆಗಲ್ಲ. ಹೌದಾ, ನನ್ನ ಮನಸ್ಸಿಗೆ ಬೈಲಿಗೆ ಅಂದ್ರೆ ಏನು ಗೊತ್ತಿಲ್ಲ, ಮಣಿ ಅಂದ್ರೆ ಗೊತ್ತಿಲ್ಲ, ಮೈಲಿಗೆ ಅಂತೂ ಗೊತ್ತಿರುತ್ತೆ. ಏನದು ಇಲ್ಲಿ ಹಾಕೊಂಡ್ರೆ ನೀವು ಇದು ಮೈಲಿಗೆ, ಇಲ್ಲಿ ಹಾಕೊಂಡಾಗ ಮೈಲಿಗೆ ಆಯ್ತು ಅಂತ ಒಟ್ಟಾರೆ ಮೈಲಿಗೆ ಬಿಡೋದಕ್ಕೆ ನಮ್ಮ. ಅದಕ್ಕೆ ಈ ಕೊಡದಿಂದ ನೀರು ಹಾಕೊಂಡಿದ್ದೀವಿ, ಕೊಡದಲ್ಲಿ ನೀರೇನು ಮಡಿಯಾಗಿದೆ, ನಾವು ಮೈಲಿಗೆ ಇದ್ದೀವಿ, ನಾವು ಮಡಿಯಾಗುವುದು ಹೇಗೆ ಅಂದ್ರೆ ಆ ಕೊಡದಲ್ಲಿ ನೀರು ಮಡಿಯಿದೆ, ನಾವು ಮೈಲಿಗೆ ಮುಟ್ಟಿದ್ರೆ ಆ ನೀರು ಕೊಡ ಮೈಲಿಗೆ ನೀರೇ ಆಗಿದೆ, ಅದು ಹಾಕೊಂಡ್ರೆ ನಾವು ಮೈಲಿಗೆ ಅಲ್ಲಿ ಕೊಡುದು ಮತ್ತ ಕೊಡ ಬೋರ್ ಕೊಡಲು ಬಾವಿಯಲ್ಲೂ ಇಟ್ಟು ಅಲ್ಲಿ ನೀರು ಮಡಿಯಾಯಿತು, ನಾವು ಮೈಲಿಗೆ ಇದ್ದು ಮುಟ್ಟಿದ್ರೆ ಮತ್ತೂ ಮೈಲಿಗೆ ಆಯ್ತು. ಎಷ್ಟು ಸಲ ಹಾಕೊಂಡ್ರೂ ನಾವು ಮೈಲಿಗೆ ಅಲ್ವಾ, ಮಣಿ ಅವಲ್ಲ ನಾವು, ಅಲ್ಲಿ ಅಂದ್ರೆ ಮಣಿ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಕೆಲವರಿಗೆ 5 ಕೂಡ ಹಾಕೊಂಡ್ರೆ ಮಣಿ, ಕೆಲವರಿಗೆ 10 ಕೂಡ ಹಾಕೊಂಡ್ರೆ ಮಣಿ, ನಿಮಗೆ ಅದನ್ನು ಹುಚ್ಚು. ಶುದ್ಧ ಮೈಲಿಗೆಯಲ್ಲಿ ಒಳಗೆ ಹೋಗ್ಬೋದು, ಮಣಿ ಆಗೋದೇ ಇಲ್ಲ. ಮಣಿ ಯಾವಾಗ ಆಗೋದು ಅಂದ್ರೆ ಅಲ್ಲಿಯೂ ಸ್ವಾಮಿ ಸ್ಮರಣೆ ಮಾಡಿ, ನೀರಿನಲ್ಲಿರುವ ಭಗವಂತನ ಸ್ಮರಣೆ ಮಾಡಿ, ನಮ್ಮ ಶರೀರದ ಆಕೃತಿಯಲ್ಲಿ ಭಗವಂತನ ಸ್ಮರಣೆ ಮಾಡಿ ಆ ಎರಡು ರೂಪಗಳಿಗೆ ಐಕ್ಯ ತಿಳಿದರೆ ಮಣಿ. ಇಲ್ಲದಿದ್ದರೆ ಮಣಿ ಮಣಿ ಅಂತ ಮಡಿಯೋ ಮಣಿ ಅಂತ ಮಡಿಯದಷ್ಟು ಒಂದು ಮಣಿ ಬರಲ್ಲ. ಹೌದಾ, ಅದಕ್ಕೆ ಅದು ಹೇಳ್ತಾ ಇದ್ದಾರೆ. ಬಿಂಬರೂಪಿ ಹರಿ ಏನು ಮಾಡುತ್ತಾನೆ ಅಂದ್ರೆ ಸಂಸ್ಕಾರವನ್ನ ಇಟ್ಟುಕೊಂಡು ಪದಾರ್ಥ ತಯಾರು ಮಾಡೋದಲ್ಲ. ಸಂಸ್ಕಾರ ಹೌದು, ಸಂಸ್ಕಾರದೊಳಗೆ ಸಂಸ್ಕಾರ ಅಂತ ಕರೆಸಿಕೊಂಡ ತನ್ನ ರೂಪಗಳಿರುತ್ತೆ. ಕಾಲದಲ್ಲಿ ಕಾಲ ಅಂತ ಕರೆಸಿಕೊಂಡ ರೂಪಗಳು, ಅದೃಷ್ಟದಲ್ಲಿ ಅದೃಷ್ಟ ಅಂತ ಕರೆಸಿಕೊಂಡ ರೂಪಗಳು. ಸ್ವಪ್ರಯತ್ನವೇ ಯಾಕಿಷ್ಟು ಓದಾಡ್ತೀರಾ, ಏನೋ ಹೇಳಲಿಕ್ಕೆ ಹೇಳ್ತೀರಾ ಮತ್ತು ಓದಾಡ್ತೀರಾ ಮುಸ್ತಾಕ್ತೀರಾ, ಏನೂ ಇಲ್ಲ. ಎಲ್ಲ ದೇವರೇ ಮಾಡಿಸ್ತಾನೆ, ಪ್ರಯತ್ನವನ್ನು ನಾವೇ ಮಾಡ್ಕೋಬೇಕು. ದೇವರು ಮಾಡಿಸಿದಲ್ಲ, ನಾವೇ ಮಾಡೋದಿಲ್ಲ, ದೇವ ಬಿಡಬೇಕು. ಹೋಗ್ತಾನೆ ಬಹಳ ಜನ ಕೂತಿರುತ್ತೆ, ಈ ಪ್ರಯತ್ನ ನಾವೇ ಮಾಡ್ಬೇಕು ರೀ, ಅದು ಕೂಡ ದೇವರೇ ಮಾಡಿಸಿದ್ರೆ ಇಲ್ಲ, ನಾವೇ ನಮ್ಮ ಪ್ರಯತ್ನ ಅಭ್ಯಾಸ ಆಗ್ತದೆ. ನೋಡಿ ಹೇಳ್ತಾರೆ, ಜೀವನ ಪ್ರಯತ್ನ ಇದೆ, ಒಳಗೆ ದೇವರು ಮಾಡಿಸಿದರೆ ಪ್ರಯತ್ನ ನಡೆಯುತ್ತೆ. ಇಲ್ಲದಿರಲಿಲ್ಲ, ಅದನ್ನು ಪುರುಷ ಪ್ರಯತ್ನ ಅಂತ ಹೆಸರು. ಪುರುಷ ನಾಮಕ ಭಗವಂತ ನಮ್ಮಲ್ಲಿ ನಿಂತು ನಮ್ಮ ಮೂಲಕ ಮಾಡಿಸುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಇಲ್ಲ, ದೇವರು ಮಾಡಿಸುವ ಪ್ರಯತ್ನ ನಾನೇ ಮಾಡ್ತೀನಿ, ಏನು ಕೈ ಕಾಲು ಬದಲಿಸೋದು ಎಲ್ಲ ಮಾಡೋದು ನಾನೇ ಮಾಡೋದು, ದೇವರಲ್ಲ ಅಂದರೆ ಸ್ವಲ್ಪ ಬುದ್ಧಿ ಇದ್ದು ಮಾತಾಡು ಅಂತ ದಾಸರಾಯ ಹೇಳ್ತಾರೆ. ನಿನ್ನ ಹಣೆ ಬರ ಎಷ್ಟು ಗೊತ್ತಾ, ಕುದುರೆ ಬಾರದ ಮನೆಯ ಕೂದಲ ಸಣ್ಣ ಜೀವ ಒಳಗೆ ಕೂತ್ಕೊಂಡಿದ್ದೀಯ, ಈ ಶರೀರದ ಕೂದಲನ್ನು ಎತ್ತಲಿಕ್ಕಾಗಲ್ಲ ನಿನಗೆ, ಈ ಶರೀರ ದೊಡ್ಡ ಶರೀರವನ್ನು ಅದು ಸೆಂಟರ್ ಫ್ಲೋರಲ್ಲಿ ಕೂತ್ಕೊಂಡು ಕದಲಿಸ್ಲಿಕ್ಕಾಗಲ್ಲ ನಿನಗೆ, ಬುದ್ಧಿಯಲ್ಲಿ ಮಾತಾಡ್ತಾ ಇದೀಯ. ವಚನ ಕ್ಷಣ ಗಮನ ಭೋಜನ ಮೈಥುನ ಹೌದ ಚಲನ ಅಚಲನ ಪ್ರಯತ್ನ ಸಾಧ್ಯವೇ ಜನಕ್ಕೆ ಸಾಧ್ಯ ಆಗಕ್ಕೇನಪ್ಪ, ಮೈಮೇಲೆ ಹೆಚ್ಚಾಗಿ ಮಾತಾಡ್ತಾ ಇದ್ದೀರ, ನಿಮ್ಮ ಪ್ರಯತ್ನ ನೀವೇ ಮಾಡಿಬಿಡುತ್ತೀರಿ ಅಂತ. ದೇವ ಮಾಡಿಸ್ತಾನೆ, ಇಲ್ಲದಿದ್ರೆ ಇಲ್ಲ. ಜೀವನಿಗೆ ಪ್ರಯತ್ನವೇ ಇಲ್ಲ ಅಂತ ಹೇಳಿಲ್ಲ, ಆ ಪ್ರಯತ್ನ ದೇವರು ಮಾಡಿಸಿದರೆ ಆಗುತ್ತೆ ಎಂಬುದು ಬರುತ್ತಾ ಇದೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಂಥ ಜೀವ ಪ್ರಯತ್ನದಲ್ಲಿ ತನ್ನ ಪ್ರಯತ್ನವನ್ನಿಟ್ಟು ಬೆಳ್ಳ ವಿಶೇಷವಾಗಿ ಸೃಜತಿ ನಾನಾ ಆಕಾರಗಳು ಸೃಜನಾಡ್ತಾರಂತೆ. ಹೇ ಕರಿಪುರಗಾದಿ ಪಶ್ವಾಕಾರಾಣಿ, ಆ ಹಗಲು ಕನಸಿನಲ್ಲೇ ಆನೆ ಕುದುರೆ ಮೊದಲಾದ ಪಶುಗಳು ಬರ್ತಾ ಇರುತ್ತೆ, ಹೌದಾ? ಅಂದರೆ ಆ ಆಕಾರದಲ್ಲಿ ಭಗವಂತನೇ ಬರ್ತಾ ಇರ್ತಾನೆ, ಆ ಸಂಸ್ಕಾರಗಳನ್ನು ಹೊತ್ತುಕೊಂಡು ಕನಸು ಸ್ವಪ್ನದಲ್ಲೂ ಅಷ್ಟೇ ಸಂಸ್ಕಾರದ ತಯಾರ ಪದಾರ್ಥಗಳೇ ಸ್ವಪ್ನದಲ್ಲಿ ಕಾಣಿಸೋದು. ಆದರೆ ಅದನ್ನು ಹೊತ್ತುಕೊಂಡು ನಡ್ಕೊಂಡು ಅದನ್ನು ನಡೆಸಿ ಕರ್ಕೊಂಡು ಯಾರು ಶ್ರೀಹರಿಯ ಆಕಾರದಲ್ಲಿದ್ದು ಅದನ್ನು ಹೊತ್ತುಕೊಂಡು ಕರ್ಕೊಂಡು ಬರ್ತಾನೆ. ಕನಸಲ್ಲಿ ಮಗಳು ಬರ್ತಾರೆ, ಹೆಂಡತಿ ಬರ್ತಾಳೆ, ಗಂಡ ಬರ್ತಾರೆ, ಎಲ್ಲ ಬರ್ತಾರೆ, ಜಗಳ ಆಡ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆ ಆಚೆ ಆಪೋಸಿಟ್ ಪಾರ್ಟಿ ಯಾರು? ಸ್ವಾಮಿಯೇ ಅಲ್ವಾ? ಆ ಆಕಾರದಲ್ಲಿದ್ದು ತಮ್ಮ ಸರಿ ಮಾತಾಡಿಸಿ ಎಲ್ಲ ಮಾಡಿದ ಸ್ವಾಮಿಯೇ. ಆಯಾ ಆಕಾರಗಳೆಲ್ಲ ಹೇಳ್ತಾರೆ, ಒಂದ ಎರಡ, ಇದು ಹೊರಗು ಹೋದು ಹೊರಗು ಒಳಗು ಹೋದು, ಹೊರಗು ಕೂಡ ನಾನಾ ಪಶುಗಳು ಬರ್ತಾ ಇವೆ. ಅದರ ಆಕಾರದಲ್ಲಿ ಸ್ವಾಮಿ ಇಲ್ಲದಿದ್ರೆ ಅದು ನಡೀಬೇಕಾಗುತ್ತ? ಯಾಕೆ ಬ್ರಹ್ಮ ಮೊದಲುಕೊಂಡು ಸ್ತಂಭ ಪರ್ಯಂತ ಎಲ್ಲ ಜೀವರಾಶಿಗಳು ಪರಮಾಣು, ನಮಗೆ ಈ ಶರೀರ ಹೊರಬೇಕಾಗಲ್ಲ ಅಂದ್ರೆ ಆನೆ ಶರೀರ ಹೊರಬೇಕಾಗುತ್ತ? ಒಳಗಿನ ಜೀವಕ್ಕೆ ಸ್ವಾಮಿಯೂ ಅಲ್ಲ, ಅಷ್ಟು ದೊಡ್ಡ ಆಕಾರದಿಂದ ಅದರ ಸುತ್ತು ಇದ್ದು ಆ ಆನೆ ಶರೀರ ಹೊತ್ತು ತಿರುಗ್ತಾ ಇದ್ದಾನೆ. ಅವನಿಗೇನು ಕರ್ಮ ಅದರ ಹೊತ್ತು ತಿರುಗಬೇಕಾದ್ರೆ ಆ ಜೀವಿಗೆ ತಕ್ಕಂತೆ ಹೋಗ್ತಾ ಇದ್ದಾನೆ. ಹೇಳ್ತಾರೆ, ಕರಿಪುರಗಾದಿ ಪಶ್ವ ಆಕಾರಾಣಿ, ನಾವು ಹೊರಗೆ ನೋಡಿದ ಕೂಡಲೇ ಆಯಾ ನಾನಾ ಪ್ರಾಣಿಗಳು ಹೋಗ್ತಾ ಇದ್ರೆ ಅದು ಹೋಗ್ತಾ ಇದೆ ಎಂಬ ನೋಟ ಎಷ್ಟು ಕಾಲ ನೋಡೋದು? ಆ ನೋಟ ಯಾವಾಗ ಎಲಿಮೆಂಟರಿ ನೋಟ ಯಾವಾಗೂ ಇದ್ದಂತೆ. ಆದರೆ ಎಲ್ಲ ಪಶುಗಳು ಪಕ್ಷಿಗಳು ಹೋಗ್ತಾ ಇದ್ರೆ ಆಯಾ ಆಕಾರದಲ್ಲಿ ಸ್ವಾಮಿ ಅವುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂಬ ಎಚ್ಚರ ಬರಬೇಕು. ಅವಾಗ ರುಚಿಯೇ ಬೇರಾಗುತ್ತೆ. ನಾವ ಅಂದರೆ ನೋಡುವ ನೋಟ ಬದಲಾದರೆ ನಮ್ಮಲ್ಲಿ ನಮಗೆ ಆನಂದವೇ ಬೇರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಹ ವ್ಯಾಘ್ರಾದ ಮೃಗಾಕಾರಾಣಿ, ಸಿಂಹ ವ್ಯಾಘ್ರ ಮೊದಲಾದ ನಾನಾ ಮೃಗಗಳ ಆಕಾರದಲ್ಲಿ ಭಗವಂತನೇ ಸಂಸ್ಕಾರವನ್ನ ಆ ರೂಪ ಕೊಟ್ಟು ಆ ರೂಪದ ಸುತ್ತು ತಾನೇ ಇದ್ದು ಕರ್ಕೊಂಡು ಹೋಗ್ತಾ ಬರುತ್ತಾರೆ. ಹಾಗೆ ಮಯೂರ ಕ್ಷೀರಾದಿ ವಿಹಾರಾಕಾರಾಣಿ, ನಾನಾ ಪಕ್ಷಿಗಳ ಆಕಾರ, ಹಾಗೆ ಮೀನು ಮೊದಲಾದ ಜಲಚರ ಪ್ರಾಣಿಗಳ ಆಕಾರ, ಸರ್ಪ ಕ್ರಿಮಿ ಕೀಟ ಮೊದಲಾದ ಆಕಾರ, ಇನ್ನ ಗಂಗಾ ಯಮುನಾ ಮೊದಲಾದ ನದಿಗಳ ಆಕಾರದಲ್ಲೂ ದೇವರೇ, ಉದ್ಯಾನ ಮತ್ತು ನಾನಾ ಅರಣ್ಯ, ಅಲ್ಲಿರತಕ್ಕಂಥ ವಿಶೇಷವಾದ ಆಮ್ರ ಅಂದ್ರೆ ಹುಣಸೆ ಹಲಸು
ಹೇಗೆ ಇದು ಆರಾಧನೆಗಳು ಬರ್ತಾ ಇದೆಯಲ್ಲ,
ಎಂಟು ಒಂಬತ್ತು ಹತ್ತು ಏಳಿದೆಯಲ್ಲ, ಏಳು ಸುಧೀಂದ್ರ ಆದರೆ ಏಳು ಸುಧೀಂದ್ರರು ಎಂಟು ಆದರೆ ಒಂಬತ್ತು ಮತ್ತೆ ಏನು ಮಾಡ್ತೀರಾ ನಿಮ್ಮ ಮೋಟರ್ ಗಂಟೆ ಆಗುತ್ತೋ ಏನು ಇಲ್ಲವೋ ನಾನು ಇಲ್ಲಿ ಪ್ರವಚನಕ್ಕೆ ಬಂದಾಗ ನೀವಿನ ಊಟ ಕೂತಿದ್ರೆ ಬಗ್ಗೆ ಇಲ್ಲಿ ವಾಜರಾಗಾದ್ರೆ ಅರ್ಧ ತುಂಬಾ ಲೇಟ್ ಆಗಿ ಊಟ ಜಾಸ್ತಿ ಆಗಿ ಎಲ್ಲ
ಆಗಲ್ಲ
ಇಷ್ಟು ನಾಲ್ಕೂವರೆಗೆ ನೀವು ಬಂದಾಗ ಈ ಕ್ಲಾಸ್ ಹಾಲು ಏನಾಗಿರುತ್ತ
ಸ್ವಲ್ಪ ಅನುಮಾನ
ನಾನು ಬರ್ಲಿಕ್ಕೆ ಸಿದ್ಧ ನಿಮ್ಗೆ ಇಷ್ಟ ಬಂದ್ರೆ ನಾನು ಏನು ಬಂದು ನಾನು ಒಬ್ಬನೇ ಬಂದು ನೀವೆಲ್ಲ ಆಗಿದ್ರೆ ಚೆನ್ನಾಗಿದೆ ಅಲ್ವಾ
ಬರ್ತಿದ್ರು ನಾನು.